ಆಗೋದಿಲ್ಲ, ಅವನೊಬ್ಬ ವ್ಯಾಪಾರಿ ಆಗ್ತಾನೆ, ನಾನು ವ್ಯಾಪಾರಿ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಪ್ರಹ್ಲಾದ ಹೇಳ್ತಾನೆ. ಅಂದ್ರೆ ಭಗವದ್ಗೀತೆಯ ಮಾತಿಗೆ ಪ್ರಾಕ್ಟಿಕಲ್ ಹಾಕೊಂಡು ದೃಷ್ಟಾಂತ ಇದು. ಏನು ಭಗವಂತ ನಿರೀಕ್ಷೆ ಮಾಡಿದ್ದಾನೋ ಅದನ್ನೇ ಪ್ರಹ್ಲಾದ ಮಾತಾಡ್ತಾ ಇರ್ತಾನೆ. ಅಂದ್ರೆ ಯಾವಾಗ ಫಲ ಕೇಳುತ್ತಾನೋ ಅದು ಬಿಸಿನೆಸ್ ಆಗುತ್ತೆ ಹೊರತು ಅನುಗ್ರಹ ಆಗೋದಿಲ್ಲ, ಅದು ಬಿಸಿನೆಸ್ ಆಗುತ್ತೆ. ಅದು ಯಾರ್ದೋ ಮನೆಗೆ ಹೋಗಿದ್ದ ಅಷ್ಟ ಏ ವಿಚಿತ್ರವಾದ ಅಡಿಗೆ ಮಾಡಿ ಹಾಕ್ಬಿಟ್ರು, ಪಾಪ ಏನು ಕೇಳಿದ್ದೆಲ್ಲ ಬರ್ತಾ ಇದೆ, ಭಾರಿ ಖುಷಿಯಾಯ್ತು. ಅವನು ಹೇಳಿದ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ, ಬರ್ತೇನೆ ಅಂತ ಹೇಳಿದ. ಅರೆ ಥ್ಯಾಂಕ್ಸ್ ಬರ್ತೇನೆ ಅಂತ ಹೇಳಿದ್ರೆ ಎಷ್ಟು ಖರ್ಚಾಗಿದೆ ಗೊತ್ತೇನ್ರಿ, ಇಡೀ ಒಂದು 500 ರೂಪಾಯಿ ಇಡೆ ಅಂತ ಹೇಳಿದ್ರೆ ಮಡ್ಕತ್ತಾನು, ಇನ್ನೊಂದು ಮನೆ ಬರೋದಿಲ್ಲ ತಕ್ಷಣ, ಇನ್ನೊಂದು ಮನೆ ಬರೋದಿಲ್ಲ ನಾನು ಅವತ್ತು ಇದ್ಬಿಡ್ತಾ, ಇನ್ನೊಂದು ಮನೆ ಬರೋದಿಲ್ಲ ಅದಕ್ಕೆ ಮಾಡಿದ್ರೆ ಅಂತ ಕೇಳ್ತಾನೆ. ಇಮಿಡಿಯೇಟ್ಲಿ ಅವೆಲ್ಲ ಬಂದು ಹೇಳ್ತಿರ್ತಾರೆ, ಆಮೇಲೆ ಏನು ಹುಷಾರಿ ಅವ್ರ ಮನೆಗೆ ಹೋಗ್ಬಿಡಿ, ಆಮೇಲೆ ಅಲ್ಲಿ ಬಿಲ್ ಇಟ್ಬಿಡ್ತಾರೆ ಆಮೇಲೆ ಅಂತ ಹೇಳ್ತಾರೆ. ಈ ಸಪದ ನಿಮ್ಮ ಹೋಟ್ಲಿಗೆ ಹೋಗಿ ತಿಂಗಿ ಹಾಕ್ಬಿಡ್ತಿದ್ದೆ ಅಂತ ಹೇಳ್ತಾರೆ. ಆಮೇಲೆ ನೋಡಿ ಎಷ್ಟು ಬದಲಾಯ್ತು, ಈಗ ಯಾವಾಗ ಅವ ಇನ್ನೇನಾಯ್ತು, ಕಷ್ಟ ವ್ಯಾಪಾರಿ ಆಯ್ತು, ವಿಶ್ವಾಸ ಅಂತ ಕರೆಯೋದಿಲ್ಲ ನಾವು. ಏನೋ ಪಾಪ ಇಷ್ಟೊತ್ತಿನಲ್ಲಿ ಇಷ್ಟೆಲ್ಲ ಮಾಡಿದ್ದಕ್ಕೆ ನನ್ನ ಪ್ರೀತಿ ಇದೆ ಅಂತ ತಿಳ್ಕೊಂಡಿದ್ವಿ, ವಿಶ್ವಾಸ ಏನ್ ತಿಳ್ಕೊಂಡಿದ್ವಿ, ಈ ವ್ಯಾಪಾರಿ ಬುದ್ಧಿ ಏನು ತಿಳ್ಕೊಂಡಿದ್ದಿಲ್ಲ, ಮೊದಲೇ ಆಗಿದ್ರೆ ಬರೀ ಅನ್ನ ಸಾರು ಸಾಕು ಮಾರ ಅಂತ ಹೇಳ್ಬಿಡ್ತಾ ಇದ್ವಿ ಅಂತ ಬೈದು ಬಿಡ್ತಾರೆ. ಇನ್ನೂ ಸತ್ಯ ಏನಾಗುತ್ತೆ, ಇದ್ರ ಇಷ್ಟಡಿಗೆ ಇನ್ನೊಬ್ಬರು ಮಾಡಿ ಹಾಕ್ತಾರೆ, ಇವನಿಗೆಲ್ಲ ಒಂದು ಅಭ್ಯಾಸ ಆಗಿರುತ್ತೆ, ಇನ್ನು ಬೈಸ್ಕೊಂಡು ಬಂದಿಲ್ಲ ಒಂದು ಕಡೆಗೆ, ಇವನ ದುಡ್ಡು ಇಡ್ಲಕ್ಕೆ ಹೋಗ್ಬಿಡ್ತಾನೆ ಪಾಪ, ಇವನ ಒಂದು ನಿರ್ವಾಹ ಇಲ್ಲ ಅಂತ ಊಟ ಇಡ್ಲಕ್ಕೆ ಹೋಗ್ತಾರೆ. ಅವಾಗ ಅವ್ರ ಹತ್ತಾರೆ, ಏನ್ರಿ ಇದು ಹೋಟ್ಲನ್ನು ತಿಳ್ಕೊಂಡ್ರ, ಏನೋ ತಿಳ್ಕೊಂಡಿದ್ದೀರಿ ಜನ, ದುಡ್ಡು ಇಲ್ಲ ತಿಳ್ಕೊಂಡಿದ್ದಾರೆ ನಮ್ಮನ್ನ ಈಗ, ಅದಲ್ಲ ಏನೋ ಬಂದಿದ್ದೀರಿ ಪಾಪ, ಏನೋ ತುಂಬಾ ದಿವಸಕ್ಕೆ ಅಪರೂಪಕ್ಕೆ ಬಂದಿದ್ದೀರಿ, ತುಂಬಾ ಪ್ರೀತ್ಯಾಸ್ತದ್ರೆ ನೀವು, ಅದಕ್ಕೋಸ್ಕರ ಕಷ್ಟಪಟ್ಟು ಮಾಡಿದ್ರೆ ಈ ರೀತಿ ಮಾಡ್ತಿದ್ದೀರಾ, ವಾಪಸ್ ತಗೊಳ್ಳಿ, ಇನ್ಮೇಲೆ ಈಗೆಲ್ಲ ಮಾಡೋದು ನಮ್ಮನೆ ಬರಬೇಡಿ ಮತ್ತೆ. ನೋಡಿ ಅವನು ಹೇಳ್ತಾನೆ, ನಮ್ಮನೆ ಮತ್ತೆ ಬರಬೇಡಿ, ನೀವು ನಾನು ಮಾಡಿದ್ದು ನಿಮ್ಗೆ ವಿಶ್ವಾಸಕ್ಕೆ ಮಾಡಿದ್ದಕ್ಕೆಲ್ಲ ಮಾಡಲಿಲ್ಲ, ನಮ್ಮನೆ ಕಾಣ್ತಿದ್ದೇವೆ ಮಾ ಫಲೇಶ್ವರ ಕದಾಚಾರ ಮನೇಲಿ ಕಾಣ್ತಾ ಇದ್ದೇವೆ ನಾವೀಗ. ಅಂದ್ರೆ ಇದನ್ನ ಭಗವದ್ಗೀತೆ ಹೇಳ್ತಾ ಇದೆ, ನೀವು ಮಾಡೋ ವಿಶ್ವಾಸವನ್ನೆಲ್ಲ ಮಾಡಿಬಿಡಿ, ಅಲ್ಲಿ ಎನ್ಕೇಶ್ ಮಾಡ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ ಅಂತ ಭಗವಂತ ಹೇಳಿ. ಆಗ ಒಂದು ಸಂಶಯ ಬಂತು ನಮಗೆ, ಅಲ್ಲ ಅವನ ಅಷ್ಟೊತ್ತು ಎಲ್ಲ ಹುಚ್ಚಾಪಟ್ಟೆ ಅಡಿಗೆ ಮಾಡಿ ಹಾಕಿದ, ಕಷ್ಟಪಟ್ಟು ಮಾಡಿ ಹಾಕಿದ, ಏನು ದುಡ್ಡಿಸ್ಕೊಳ್ಳಿಲ್ಲ, ಮತ್ತೇನು ಬಂದಾಗಾಯ್ತು ಅವನು ಮಾಡಿದ್ದಕ್ಕೀಗ ಸಮಸ್ಯೆ ಬಂತು. ನಾವು ಇಲ್ಲೇ ನಾವು ಸೋಲೋದು, ಏನು ಬಂದಾಗಾಯ್ತು ಈಗ, ಏನಾದ್ರು ಕೇಳಿಸ್ಕೊಂಡ್ಬಿಡೋಣ ಅಥವಾ ಕೊಟ್ಟರೆ ಇಸ್ಕೊಂಡ್ಬೋಣ ಕೊನೆ ಪಕ್ಷ ಅಂತ ಕೇಳಿದ್ರೆ ಅದೇ ತಪ್ಪು. ಇಂಜಿ ನೀನು ಮಾಡಿದ್ದೇನೀಗ, ಏನು ಬಂದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ತಪ್ಪದು, ಒಂದು ಪ್ರೀತಿ ಡೆವಲಪ್ ಆಗಿದೆ ಈಗಾಗಲೇ, ಇಷ್ಟೆಲ್ಲ ಮಾಡಿ ಹಾಕಿದ್ದಕ್ಕೆ ಒಂದು ಪ್ರೀತಿ ಅಟ್ಯಾಚ್ಮೆಂಟ್ ಡೆವಲಪ್ ಆಗಿಬಿಟ್ಟಿದೆ, ಅದು ಆಗಬೇಕಾದಂತಿದ್ವು, ಅದಾಗಬೇಕಾಯ್ತು, ಏನು ಇಸ್ಕೊಳ್ಳಲಿಲ್ಲ ಅವನೀಗ ಮುದೋಯ್ತು. ಆದ್ರೆ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ, ಅದೊಂದು ಎಷ್ಟೋ ದಿವಸ ಆಗೋಯ್ತು, 4-6 ವರ್ಷ ಆಗೋಯ್ತು, ಯಾವುದೋ ಕಾರಣಕ್ಕೆ ಇವನ್ ಮಗ ಅಲ್ಲಿ ಹೋಗೋ ಪ್ರಸಂಗ ಬಂತು ಪಾಪ, ಇವನ್ ಮಗ ಅವನ್ ಡೆಲ್ಲಿಯಿಂದ ಬಂದವನು ಪಾಪ, ಅಲ್ಲಿ ಹೋಗೋ ಪ್ರಸಂಗ ಬಂತು. ಅವ ಯಾರಿಗೆ ಹೋಗಿ ಯೋಚನೆ ಮಾಡಿದ, ಓ ಅವತ್ತು ಅವ್ರ ಮನೆ ಬಂದಿದ್ರಲ್ಲ ಪಾಪ ತುಂಬಾ ಒಳ್ಳೆಯವರು, ನೋಡಯ್ಯ ಅವ್ರು ಸ್ವಲ್ಪ ಮೀಟ್ ಮಾಡಿಬಿಡು, ಇಲ್ಲ ಅನುಕೂಲ ಮಾಡಿಕೊಡ್ತಾರೆ ಅಂತ ಕಳಿಸಿಕೊಟ್ಟ ಪಾಪ. ಅಲ್ಲಿ ಹೋದ, ಅವನೇನ್ ಮಾಡ್ದ, ಬನ್ನಿ ಎಂದು ಕರೆದ್ರೆ ಸ್ವಾಗತ ಮಾಡಿಬಿಟ್ಟ. ನಮ್ಮ ತಂದೆ ಹೇಳಿದ್ದಾರೆ, ಇವನು ಕಾಂಡಕ್ಕೆ ಹೇಳಿದ್ದಾರೆ, ಸ್ವಲ್ಪ ನನಗೆ ಹೊಸ ಹೋಗ, ನಾನೀಗ ಚಿಕ್ಕಲ್ಲಿ ತಿನ್ನೋ ಅಭ್ಯಾಸ ಬೇರೆ ಇಟ್ಕೊಂಡಿಲ್ಲ, ಏನಾದ್ರು ರೂಮ್ ಮಾಡಿ ಬಹಳ ಅನುಕೂಲವಾಗಿ ತೋರಿಸ್ಕೊಡಿ ಅಂತ ಕೇಳಂತಾನೆ. ಏನ್ರಿ ನಾವಿರ್ಲಿಕ್ಕೆ ರೂಮ್ ಮಾಡ್ತೀಯ ನೀನೀಗ, ಸಾಧ್ಯ ಇಲ್ಲ, ಕಷ್ಟಪಟ್ಟು ನಾವು ಹೋದ ಕಾಲಕ್ಕೆ ನಿಮ್ಮಪ್ಪ ಎಷ್ಟು ಮಾಡಿದ್ದ ಗೊತ್ತಾ ನಮಗೆ, ಅಂತ ಹೊತ್ತಲ್ಲಿ ಈ ಬಂದಿರೋ ನಮಗೆ ಭಾರ ಆಗ್ತೇನೆ ಈಗ, ನಮ್ಮನೆ ಇದ್ ಬಿಡ ಸಮಯದೊಳಗೆ ಅಲ್ಲಿ ಸೋಡ 500 ರೂಪಾಯಿ ಇಸ್ಕೋತಿದ್ದ, ಈಗೇನಾಯ್ತು ಈಗ ಅವ್ರನ್ನ 1000 ರೂಪಾಯಿ ಜಾಸ್ತಿ ವಾಪಸ್ ಬರುತ್ತೆ ಅವ್ರು, ಇದು ಹೋಗ್ತೇನೆ ಬಿಡೋದಿಲ್ಲ ಅವನೀಗ, ಇಲ್ಲ ಊರು ಬಿಟ್ಟು ಹೋಗೋ ಇಲ್ಲೇ ಇರಬೇಕು, ಬೇರೆ ಕಡೆ ಹೋಗೋದ ಮನೆಗೆ ಯಾಕೆ ಬಂದ್ರಿ ಮೊದಲು ಅಂತ ಕೇಳ್ತಾರೆ. ನೋಡಿ ವೇದನೆ ಯಾಕಾರ ಬದಲಾಗ್ತಾ ಇದೆ, ಆ ದುಡ್ಡು ಇಸ್ಕೊಂಡು ಹೋಗಿದ್ರೆ ಮತ್ತೆ ಅವ್ರ ಹೇಳಿ ಕಳಿಸ್ತಾ, ಅವನ ಮನೆ ಮಾತ್ರ ಹೋಗೋಣ ಮರಾಯ, ಆಮೇಲೆ ಸಿಕ್ಕಾಬಿಟ್ಟು ಬಿಲ್ ಕಳಿಸಿಬಿಟ್ರೆ ಕಷ್ಟ ಅಂತ ಹೇಳ್ಬಿಡ್ತಿದ್ದ, ಅವನ ಮನೆ ಮಾತ್ರ ಹೋಗಬೇಡ ಅಂತ ಹೇಳಿ, ಫಲ ಕೇಳಿದ್ದಕ್ಕೋಸ್ಕರ ಅವನು ದೂರ ಆಗ್ತಿದ್ದ, ಫಲ ಬೇಡ ಅಂತ ಹೇಳಿದ್ರೆ ಹತ್ತಿರ ಆಗಿಬಿಟ್ಟ ಅವನು. ಅಂದ್ರೆ ದುಡ್ಡು ಕಾಸಿನ ಕೆಲಸ ಆಗ್ತಾನೆ ಇದೆ, ಅದೆಲ್ಲದನ್ನು ನೀನು ಮತ್ತೆ ಹೇಳ್ತಾನೆ, ಬರೀ ವಿಶ್ವಾಸ ಮಾತ್ರ ಅಂತ ಇಷ್ಟೆಲ್ಲ ಮಾಡಿ ಕೊನೆ ಹೇಳೋದು ವಿಶ್ವಾಸ ಮಾತ್ರ, ಅದು ಡೆವಲಪ್ ಆಗ್ತಾನೆ ಇದೆ. ಮತ್ತೆ ಇವನಿಗೆ ಅವನೇನ್ ಮಾಡ್ಬಿಟ್ಟ, ಅರೆ ನನ್ನ ಮಗು ಇಷ್ಟೆಲ್ಲ ಮಾಡಿಬಿಟ್ಟ ಅವನೀಗ, ನಾನೇನೋ ಒಂದ್ ದಿವಸ ಮಾಡಿದ್ದಕ್ಕೆ ಅಷ್ಟು ದಿವಸ ಮಾಡಿಬಿಡೋದಾ, ಇಸತ್ತ ಅವನು ಬರಲಿ, ನಾನು ಬಿಡೋದಿಲ್ಲ ಅವನು ಶುರು ಮಾಡ್ತಾನೆ ಮತ್ತೆ, ಹೀಗೆ ಬೆಳೀತಾ ಬೆಳೀತಾ ಇದೇ ಸಂಬಂಧ ಅಂದ್ರೆ ಇದೆ, ಉಳಿಯೋದು ಇದು ಒಂದೇನೆ, ಇದನ್ನ ಪರಸ್ಪರ ಪ್ರೀತಿ ಅಂತ ಕರೀತಾರೆ ಭಗವಂತ ಹೇಳ್ತಾನೆ. ಜಗತ್ತು ಬದುಕಿದ್ರು ಬದುಕಿರೋದು ಇಂಥ ವಿಶ್ವಾಸದಿಂದ ಹೊರತು ಹಣಕಾಸುಗಳಿಂದ ಅಲ್ಲ ಅಂತ ಹೇಳ್ತಾರೆ. ಇದು ಭಗವದ್ಗೀತೆಯ ಸಂದೇಶ. ಇಂಥ ಅಮೂಲ್ಯವಾದ ಅರ್ಥವನ್ನು ಇಟ್ಟಿರಬೇಕಾದ್ರೆ ಕೆಲಸ ಮಾಡೋ ಸಂಬಳ ಕೇಳಬೇಡ ಅಂತ ಅರ್ಥ ಮಾಡಿಬಿಟ್ರೆ ಗತಿ ಏನಾಗುತ್ತೆ ಅದಕ್ಕೆ? ಅಂದ್ರೆ ಒಳಗಿರತಕ್ಕಂಥ ಅರ್ಥ ಇದೆಯಲ್ಲ, ಅಪೂರ್ವವಾದ ಅರ್ಥ ಅದು. ಆ ರೀತಿ ನಾವು ಬದುಕಿನ ನಡೀತಾ ಇದ್ದೇವೆ, ಅಲ್ಲಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಅಷ್ಟೇ, ಅಲ್ಲಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಆದ್ದರಿಂದ ಫಲ ಬೇಡ ಅಂತ ಹೇಳ್ತಾನೆ ಅವನಿಗೆ. ಏನು ತಗೊಳ್ಳಿಲ್ಲ ಅಂತ ಕೇಳಿದ್ರೆ, ಏನು ತಗೊಳ್ಳಿಲ್ಲ ಏನಂದ್ರೆ ನಿಮಗೀಗ, ದುಡ್ಡು ತಗೊಳ್ಳಿಲ್ಲ ಅಷ್ಟೇ, ವಿಶ್ವಾಸ ತಗೊಳ್ಳಿಲ್ಲ ನಾನೀಗ, ನನಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ ಅಂತ ಹೇಳ್ತಾನೆ. ಎಷ್ಟು ಖುಷಿಯಾಗಿದೆ ಗೊತ್ತಾ ನೀವು ಬಂದಿದ್ದಕ್ಕೀಗ, ಈ ಮಾತನ್ನು ಎಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕೀಗ, ಇದು ನಮಗೆ ಬೇಕು. ಪ್ರಹ್ಲಾದ ಹೇಳ್ತಾನೆ, ನರಸಿಂಹ ಅನುಗ್ರಹ ಮಾಡಿದ್ದೀಯಲ್ಲ, ಅದಕ್ಕಿಂತ ಇನ್ನೇನು ನನಗೆ ಬೇಕೀಗ, ನೀನು ದರ್ಶನ ಕೊಟ್ಟಿದ್ದು ಎಷ್ಟು ಭಾಗ್ಯ, ನನ್ನ ಮುಂದೆ ನಿಂತಿದ್ದು ಎಷ್ಟು ಭಾಗ್ಯ, ನನ್ನ ಸರ್ವ ಅನಿಷ್ಟ ಪರಿಹಾರ ಮಾಡಿದ್ದು ಎಷ್ಟು ಭಾಗ್ಯ, ಅದಕ್ಕೆ ನಾನು ವರವನ್ನು ಕೇಳೋದಕ್ಕೆ ಹೋಗೋದಿಲ್ಲ, ನನಗೆ ಯಾವ ವರವೂ ಬೇಕಾಗಿಲ್ಲ ಅಂತ ಹೇಳಿಬಿಡ್ತಾನೆ. ಅಲ್ಲೇ ಒಂದು ಮಾತು ಬರುತ್ತೆ, ನಿಜವಾಗಲೂ ಪ್ರಹ್ಲಾದ ಹೆಸರಿಗೆ 5 ವರ್ಷದ ಹುಡುಗ, ಆತನ ಎತ್ತರ ಎಷ್ಟು ಕೋಟಿ ವರ್ಷಗಳ ಸಾಧನೆ ಹಿನ್ನೆಲೆಯಲ್ಲಿ ರೂಪುಗೊಂಡ ಎತ್ತರ ಅಂತ ಹೇಳ್ತಾರೆ. ಆತ ಹೇಳಿದನಂತೆ, ನರಸಿಂಹದೇವರೇ ನನ್ನ ಜನ್ಮ ಜನ್ಮಗಳ ಪುಣ್ಯ, ನೀವಿವತ್ತು ಏನು ಬೇಕು ಅಂತ ಕೇಳಿದಾಗ, ಏನು ಬೇಕು ಅಂತ ಕೇಳಿದಾಗ ನಾನು ಏನೂ ಬೇಡ ಅಂತ ಹೆಂದುಬಿಟ್ಟೆ, ಆ ಮಾತನ್ನ ಕೆಟ್ಟೋದನ್ನು ಪುಣ್ಯ ಮಾಡಿದ್ದೆ ನಾನು, ನಮ್ಮಪ್ಪ ಅದನ್ನು ಮಾಡಿದ್ದಿಲ್ಲ, ಅವರಪ್ಪ ಏನ್ ಮಾಡಿದ, ಬ್ರಹ್ಮದೇವರು ಬಂದಾಗ ಕೇಳಿದ ಉಚ್ಚಾಪಟ್ಟೆ ಕೇಳೇ ಬಿಟ್ಟೆ ಬಿಡಲಿಲ್ಲ ಅವನು. ಬೇಡಾಂದು ಪ್ರಹ್ಲಾದ ಬದುಕಿದ್ದಾನೆ ಅಂತ ಹೇಳ್ತಾನೆ. ಅಂದ್ರೆ ಪ್ರಹ್ಲಾದನ ಬದುಕಿನ ಮೂಲ ಫಲ ಕೆಡದೆ ಹೋಗಿತ್ತು, ಆದ್ರೆ ಹಿರಣ್ಯಕಶಿಪುವಿನ ಪತನದ ಮೂಲ ಫಲ ಕೇಳಿತ್ತು. ಅದಕ್ಕೆ ಫಲವನ್ನು ಕೇಳಬೇಡಿ ಎನ್ನುವ ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದಾನೆ. ಇನ್ನು ಒಂದು ಮುಂದೆ ಬಂತು, ಪ್ರಹ್ಲಾದ ಹೇಳ್ತಾರಾಗ, ಈ ಮಾತು ನನ್ನ ಬಾಯಿಂದ ಬರಬೇಕಾದ್ರೆ ಎಷ್ಟೋ ಜನ್ಮಗಳ ಪುಣ್ಯ ನರಸಿಂಹದೇವರೇ, ನಾನು ಪ್ರಾರ್ಥನೆ ಮಾಡ್ತೇನೆ, ಈಗ ಒಂದು ವರ ಕೇಳೇ ಬಿಡ್ತೇನೆ ಅಂತ ಹೇಳಿ. ಏನು ವರ ಅಂದ್ರೆ ಪ್ರಹ್ಲಾದ ಕೇಳ್ತಾನೆ, ಕಾಮಾನಂ ಹೃದಯ ಅಸಂರೋಹಂ ಭವತಸ್ತು ವೃಣೇ ವರಂ. ನನ್ನ ಮನಸ್ಸಿನೊಳಗೆ ಕೇಳಬೇಕು ಅನ್ನೋ ಬಯಕೆಗಳು ಯಾವ ಕಾಲಕ್ಕೂ ಬರಬಾರದು ಹಾಗೆ ಮಾಡಿಬಿಡಿ ಅಂತ ಕೇಳಿದರು. ಅದೇ ಭಗವದ್ಗೀತೆಯ ಅರ್ಥ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅಂಥವರನ್ನು ಭಗವಂತ ಏನು ಮಾಡ್ತಾನೆ, ಆಗ ಹಿಡಿತಾನೆ, ಅವನು ಆದ ಮೇಲೆ ಕೆತ್ತಾನೆ. ಈ ಅರ್ಥವನ್ನು ಬರೆದಿದ್ದು ಶ್ರೀಮನ್ ಮಧ್ವಾಚಾರ್ಯರು ಅಂತ ಅರ್ಥ ಮಾಡಿಕೊಂಡ್ರೆ ಈ ಹುಡುಕಿ ನೋಡಿಬೇಕಾದ್ರೆ ಎಲ್ಲ ಭಾಷೆ ನಿಮ್ಮ ಎದುರಿಗೆ ಇದ್ದೇ ಇದೆ, ಅಂಗಡಿಯಲ್ಲಿ ಸಿಕ್ಕೇ ಸಿಗುತ್ತೆ. ಆಚಾರ್ಯರ ಕಾಣಿಕೆ ಭಗವದ್ಗೀತೆಯ ಹೃದಯವನ್ನು ತಿಳ್ಕೊಳ್ಳೋದಕ್ಕೆ ಎಷ್ಟು ಶ್ರೇಷ್ಠವಾದ ಕಾಣಿಕೆಯಾಯಿತು. ಈ ಅರ್ಥ ಒಪ್ಪೋದಿಲ್ಲ ಅಂತ ಯಾರಿದ್ರೆ ಹೇಳಿ ನೋಡೋಣಂತೆ, ಅವಾಗ ವಿಚಾರ ಮಾಡುದು. ಅರ್ಥ ಒಪ್ಪದಿಲ್ಲ, ಈ ಅರ್ಥ ಯಾರು ಒಪ್ಪೋದಿಲ್ಲ ಅವ್ರು ಬದುಕಲಿಕ್ಕೆ ಆಗೋದಿಲ್ಲ. ಅರ್ಥ ಒಪ್ಪದೇ ಇರೋ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ಸರ್ವಾತ್ಮ ಇದಾಗ್ತಾರೆ. ಮತ್ತೆ ಎಲ್ಲರೂ ಆಫೀಸ್ ಅವ್ರನ್ನ ಕೇಸ್ ಹಾಕಬೇಕಾದ್ರೆ ಅವ್ರ ಸಂಬಳ ತಗೊಂಡಿದ್ದಾನೆ ಕೇಸ್ ಹಾಕಿ ದಾಖಲೆ ಎಲ್ಲರೂ ಇದೆಯಾ? ಸಂಬಳ ತಗೊಂಡಿದ್ದ ನೋಡಿದ್ದು ಯಾರು ಕೇಸ್ ಹಾಕೋದಿಲ್ಲ. ಆದ್ರೆ ಲಂಚ ತಗೊಂಡು 10 ರೂಪಾಯಿ ತಗೊಂಡು ಕೇಸ್ ಹಾಕ್ತಾರೆ. 50,000 ಸಂಬಳ ತಗೋತಾನೆ, ಒಂದು ಚೂರು ಕೇಸ್ ಇಲ್ಲ, ಎಷ್ಟು ಬರಬೇಕು ಅಷ್ಟೇ. ಆದ್ರೆ ಬರಬಾರದ ರೀತಿಯಲ್ಲಿ ಯಾರಿಂದ ಒಂದು 100 ರೂಪಾಯಿ ತಗೊಂಡ ಅಂದ್ರೆ ಅವನ ಕತೆ ಮುರೋಯ್ತಾನೆ. ಅದನ್ನೇ ಮಾಫಲೇಶು ಕದಾಚನ ಅಂತ ಭಗವಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಇದು ಒಂದು ಭಾಗ ಆಯ್ತು. ಅದಕ್ಕಿಂತ ದೊಡ್ಡ ಭಾಗ ಅಂತ ಕೇಳಿದ್ರೆ ಹನುಮಂತನ ಪಾತ್ರ. ಇಲ್ಲಿ ನರಸಿಂಹ ನಿಂತಿದ್ದಾನೆ ಪ್ರಹ್ಲಾದನ ಮುಂದೆ, ಅಲ್ಲಿ ಶ್ರೀರಾಮ ನಿಂತಿದ್ದಾನೆ ಹನುಮಂತನ ಮುಂದೆ. ರಾಮಾಯಣ ಎಲ್ಲ ಮುಗಿದೋಗಿದೆ, ರಾಮದೇವರು ಪಟ್ಟಾಭಿಷೇಕವಾಗಿದೆ. ಆಗ ರಾಮದೇವರು ಎಲ್ಲರಿಗೂ ಫಲ ಕೊಡ್ತಾ ಇದ್ದಾರೆ. ಎಲ್ಲ ಕಪಿಗಳು ಏನು ತನ್ನಿಂದ ಹೋರಾಡಿದ್ದಾರೆ, ಅವರೆಲ್ಲರಿಗೂ ಪರಮಾತ್ಮ ನೀವು ಸೇವೆ ಮಾಡಿದ್ದೀರಿ, ಈ ಫಲ ತಗೊಳ್ಳಿ ಅಂತ ಹೇಳ್ತಾ, ನೀವು ಏನು ಕೇಳ್ತೀರೋ ಅದಕ್ಕೆ ಜಾಸ್ತಿ ಕೊಡ್ತೇನೆ ಅಂತ ಹೇಳ್ಬಿಡ್ತಾನೆ ಭಗವಂತ. ಏನದು? ಮುಕ್ತಿ ಪ್ರದಾನ ಪ್ರತಿಕರ್ತೃತಾ ಸ್ಯಾತ್. ನಿಮಗೆಲ್ಲ ಮೋಕ್ಷ ಕೊಡ್ತೇನೆ, ನಿಮ್ಮ ಸೇವೆಗೆ ತಕ್ಕ ಫಲವಾಯಿತು ಅಂತ ಹೇಳಿದ್ರೆ ಎಲ್ಲ ಸುಮ್ಮನಾಗಿ ಬಿಟ್ರಂತೆ. ಆಗ ಭಗವಂತ ಶ್ರೀರಾಮ ಎಲ್ಲರನ್ನು ಕುರಿತು ಹೇಳ್ತಾನೆ, ನೋಡಿ ನಿಮಗೆಲ್ಲ ಮೋಕ್ಷ ಕೊಟ್ಟೆ, ನಿಮ್ಮ ಋಣ ಮುಗಿದೋಯ್ತು. ಭಗವಂತನ ಋಣನೇ ಇಲ್ಲ ಇದ್ರೆ ಅಂತ ಅರ್ಥ. ಅದಕ್ಕೆ ಹನುಮಂತ ಇದ್ದಾನಲ್ಲ, ಈತ ಮಾಡಿದಷ್ಟು ಕೆಲಸ ಯಾರೂ ಮಾಡಿಲ್ಲ, ಎಷ್ಟೆಷ್ಟು ಕೆಲಸ ಮಾಡಿದ್ದಾನೆ. ಆತನಿಗೆ ಮೋಕ್ಷ ಕೊಡ್ತೇನೆ ಅಂತ ಹೇಳಿದ್ರೆ ಏನು ಕೊಟ್ಟಾಗಲಿಲ್ಲ ಅಂತ ಭಗವಂತ ಹೇಳ್ತಾನೆ. ಆತನಿಗೆ ಮೋಕ್ಷ ಕೊಡ್ತೇನೆ ಅಂತ ಏನು ಕೊಟ್ಟಾಗೋದಿಲ್ಲ, ನಾನು ಏನು ಕೊಡಬೇಕು ಹೇಳೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಅದಕ್ಕೆ ಹನುಮಂತ, ನೀನೇ ಕೇಳು ಏನು ಕೊಡಲಿ ಅಂತ ಕೇಳಿದನು. ಇದು ಬಹುಶಃ ಇಂಥ ರಾಮನಂತ ಮತ್ತೊಬ್ಬ ವ್ಯಕ್ತಿ ಸಿಗೋದಿಲ್ಲ, ಏಕೆಂದ್ರೆ ಎಲ್ಲವನ್ನು ಕೊಟ್ಟು ಏನು ಕೊಡಬೇಕು ಹನುಮಂತ ನಿನಗೀಗ, ನೀನೇ ಕೇಳಿಬಿಡು ಅಂತ ಹೇಳಿದಾಗ, ಆಗ ಹನುಮಂತ ಮಾತಾಡ್ತಾನೆ, ರಾಮ ನನಗೆ ಕೊಡಬೇಕು ಅಂತ ಹೇಳ್ತಾನೆ, ಕೊಡಲೇಬೇಕು ನಿನೀಗ. ಏನು ಕೇಳ್ತಾನೆ ಹನುಮಂತ ಅಂತ ಎಲ್ಲರಿಗೂ ಕುತೂಹಲ, ಎಲ್ಲರಿಗೂ ಕುತೂಹಲ. ಕೆಲವು ದಾಸರು ತಮಾಷೆ ಮಾಡ್ತಾರೆ, ಹನುಮಂತ ಎಷ್ಟು ಚಾನ್ಸ್ ಇತ್ತು ಗೊತ್ತಾ, ಬ್ರಹ್ಮಚಾರಿ ಒಳ್ಳೆ ಮದುವೆ ಮಾಡಿಸಿ ಕೇಳ್ಬೋದಾಗಿತ್ತು ರಾಮದೇವರನ್ನ. ರಾಮನ ಹನುಮಂತನಿಗಿದ್ದ ಅವಕಾಶನೇ ಅವಕಾಶ, ಅಥವಾ ರಾಜ್ಯ ಕೇಳಿದ್ರೆ ಹರಾದ ಅಯೋಧ್ಯ ರಾಜ್ಯ ಬೇಕಾದ್ರೆ ಕೊಡ್ತಿದ್ರು ಹನುಮಂತನಿಗೆ, ಅಷ್ಟು ಪ್ರೀತಿ ಹನುಮಂತನ ಮೇಲೆ, ಬೇಕಾದ್ರೂ ಕೊಡ್ತಿದ್ರು ರಾಮದೇವರು. ಅಂತಹ ಚಾನ್ಸ್ ಆತನಿಗಿತ್ತು. ಹನುಮಂತ ಕೇಳಿ ರಾಮ ನನ್ನ ಕೊಡಲೇಬೇಕು ಅಂತ ಕೇಳಿಬಿಟ್ಟಂತ ಹನುಮಂತ. ಏನು ಕೇಳ್ತಾನೆ ಅಂತ ಲೆಕ್ಕ ಹಾಕಿದರೆ ಹನುಮಂತ ಕೇಳ್ತಾನೆ, ಎಷ್ಟೇ ಕಥಾಸೇವಕ ಏವ ಸರ್ವದಾ ಸದಾರತಿ ತ್ವಯ್ಯಚಲೈಕ ಭಕ್ತಿ ಸಜೀವಮಾನೋ ನಪರಃ ಕಥಂಚಿತ್ ತಜ್ಜೀವನಮ್ಮೇ ಅಸ್ತು ಅಧಿಕಂ ಸಮಸ್ತಾತ್ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇ ಹ್ರಾಸ ವಿವರ್ಜಿತ ಸದಾ. ಭಗವಂತನಾದ ಶ್ರೀರಾಮ, ನಿನ್ನ ಪಾದಗಳಲ್ಲಿ ಪಾದಕಮಲಗಳಲ್ಲಿ ನನಗೆ ಭಕ್ತಿ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗಬೇಕು ಅಂತ ವರ ಕೊಡು ಅಂತ ಕೇಳಿದನು. ಈ ವರ ಕೇಳಿದಾಗ ಜಗತ್ತೇ ಆಶ್ಚರ್ಯಪಟ್ಟಿತು. ಬಹುಶಃ ಹನುಮಂತ ಸಮುದ್ರ ಹಾರಿದಾಗ ಆಶ್ಚರ್ಯಪಟ್ಟಿತ್ತು, ಲಂಕೆಯನ್ನು ಸುಟ್ಟಾಗ ಆಶ್ಚರ್ಯಪಟ್ಟಿತು, ಅಶೋಕವರವನ್ನು ಮುರಿದಾಗ ಆಶ್ಚರ್ಯಪಟ್ಟಿತು, ಸಮುದ್ರ ಹಾರಿ ಬಂದಾಗ ಆಶ್ಚರ್ಯಪಟ್ಟಿತು, ಚೂಡಾಮಣಿ ತಂದಾಗ ಆಶ್ಚರ್ಯಪಟ್ಟಿತು, ಮೈನಾಕ ಸಿಂಹಿಕೆ ಸುರಸೇನ ಗೆದ್ದಾಗ ಆಶ್ಚರ್ಯಪಟ್ಟಿತು. ಆದರೆ ಯಾವಾಗ ಫಲ ಬೇಡ ಅಂತ ಹನುಮಂತ ಅಂದನಲ್ಲ, ಆಗ ಎಲ್ಲರಿಗೂ ಜಾಸ್ತಿ ಆಶ್ಚರ್ಯಪಟ್ಟು ಬಿಡ್ತಂತೆ. ಏಕೆಂದ್ರೆ ಯಾವುದನ್ನು ಮಾಡಿದ್ರೆ ಮನುಷ್ಯ ಮಾಡಬಹುದು, ಈ ಬೇಕೋ ಬಂದನಿಗೆ ಎಲ್ಲದಕ್ಕೆ ಮಾತ್ರ ಸಾಧ್ಯವಾಗೋದೇ ಇಲ್ಲ. ಹನುಮಂತನ ಈ ಎತ್ತರವನ್ನ ಜಗತ್ತಿನಲ್ಲಿ ಯಾರೂ ತೋರಿಸಲಿಲ್ಲ. ಆದ್ದರಿಂದಾಗಿನೇ ಶ್ರೀರಾಮದೂತಂ ಶಿರಸಾ ನಮಾಮಿ ಅನ್ನೋ ಮಾತು ಆತನಿಗೆ ರೂಢಿಯಾಗಿದೆ. ಆಗ ಭಗವದ್ಗೀತೆಯ ಮಾತಿಗೆ ಹನುಮಂತನ ದೊಡ್ಡ ದೃಷ್ಟಾಂತ ಇದೆ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹನುಮಂತ ಎಷ್ಟು ಕೆಲಸ ಮಾಡಿದ್ದಾನು ಗೊತ್ತಾ? ಅವನಷ್ಟು ಕೆಲಸ ಯಾರೂ ಮಾಡಲಿಲ್ಲ, ಫಲ ಏನೂ ಕೇಳಲಿಲ್ಲ. ನಾವು ಕೆಲಸ ಏನೂ ಮಾಡೋದಿಲ್ಲ, ಬರೀ ಫಲನೇ ಕೇಳೋದು. ಇದು ಭಾರಿ ಆಶ್ಚರ್ಯ. ಇದು ಮಾಡಿರೋ 50 ರೂಪಾಯಿ ಇಷ್ಟು ಫಲ ಕೇಳಿಬಿಟ್ರೆ ಲೆಕ್ಕಾಚಾರ ಪೂರ್ತಿ ತಲೆಕೆಳಗಾಗೋಗ್ಬಿಡುತ್ತೆ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಭಗವದ್ಗೀತೆಯ ಶ್ಲೋಕ ಕೇಳಿದ ಮೇಲೆ ನಾವೆಲ್ಲರೂ ಸಹ ದೇವ್ರ ಮುಂದೆ ನಿಂತಾಗ ಭಗವದ್ಗೀತೆ ಇಮಿಡಿಯೇಟ್ ಅಪ್ಲಿಕೇಶನ್ ದೇವ್ರ ಮುಂದೆ ನಿಂತಾಗ ಏನು ಕೇಳಬೇಕು ಅನ್ನೋದು ಕುತ್ರ ಇತ್ತು. ಅದೇ ಅರ್ಥ, ಏನು ಕೇಳಬಾರ್ದು, ಏನು ಕೇಳೋದಿಲ್ಲ ಆಗಿದ್ರೆ ಅಂತ ಕೇಳಿದ್ರೆ ಪ್ರಶ್ನೆ ಬಂದಾಗ ಅವ್ರು ಏನು ವಿಚಾರವನ್ನು ಕೇಳಿದ, ಏನು ದುಡ್ಡು ಇಸ್ಕೊಳ್ಳಿಲ್ಲ ಅವನು, ಪಾಪ ದುಡ್ಡು ಸರಿಯಾಗಿಟ್ಕೊಂಡು ಕೇಸ್ ಒಂದು ಇಸ್ಕೊಳ್ಳೇ ಇಲ್ಲ. ಕೊನೆಗೆ ಭಾರಿ ಆಶ್ಚರ್ಯ ಆಯ್ತು, ಭಾರಿ ಸಂತೋಷವಾಯ್ತು. ಅವನು ಹೇಳಿದ, ಅಲ್ಲ ಯಾ ಏನು ತಗೊಳ್ತಾ ಇಲ್ಲ, ಇಷ್ಟೊತ್ತು ಬೇರೆ ಬಿಟ್ಬಿಟ್ಟಿದೀಯಾ, ತಗೊಳ್ಳ ಏನೇ ಬೇಕಾಗುತ್ತೆ, ಏನು ಬೇಡ ಸರ್ ಅಂತ ಹೇಳಿಬಿಟ್ಟ ಕೊನೆಗೆ. ಅವ್ರು ಏನು ಕೇಳಿದ್ರು ಬೇಡ ಅಂತ ಹೇಳಿದ ಕೊನೆಗೆ. ಹೋಗ್ಲಿ ಬಿಡಯ್ಯ, ವಿಶ್ವಾಸ ಇರಲಿ, ನೆಕ್ಸ್ಟ್ ಟೈಮ್ ಅಂತ ನೋಡೋಣ ಅಂತ ಹೇಳಿ. ವಿಶ್ವಾಸ ಯಾರಿಗೆ ಬೇಕಾಗಿರಿ, ಹೋಗಿ ಒಂದು ಬಿಟ್ರೆ ಏನ್ ಮಾಡ್ಬೇಕಾಗ? ವಿಶ್ವಾಸರು ಬೇಡ ಅಂದ್ಬಿಟ್ರೆ ಹೈ ಕ್ಲಾಸ್ ಹುಚ್ಚರ ಆಗಿಬಿಡ್ತಾನೆ ಅಷ್ಟೇ ಅವನು. ವಿಶ್ವಾಸ ಒಂದು ಅದೊಂದಿರಲಿ ಸ್ವಾಮಿ ಅಂದ್ಬಿಟ್ರೆ ಅದು ದೊಡ್ಡದದು. ವಿಶ್ವಾಸರು ಬೇಡ ಅಂದ್ಬಿಟ್ರೆ ಹುಚ್ಚನಾಗಿಬಿಡ್ತಾನೆ. ಅದಕ್ಕೆ ದೇವರಲ್ಲಿ ಜ್ಞಾನ ಭಕ್ತರು ಬೇಕಾಗಿಲ್ಲ, ದೇವರನ್ನ ಏನ್ ಮಾಡ್ಬೇಕದಕ್ಕೆ? ದೇವರಿಗೆ ಜ್ಞಾನ ಬೇಕಾಗಿಲ್ಲ, ಭಕ್ತಿ ಬೇಕಾಗಿಲ್ಲ, ಏನೋ ಬದುಕೆ ಹೋಗಿ ನಾನು ಮಾಡಿದ ಸೇವೆಗೆ ದೇವರಿಗೆ ಅನುಗ್ರಹ ಮಾಡಿದ ಗತಿ ಏನಾಗಬೇಕು ಈ ಮತ್ತೆ? ಆ ಮಾತನ್ನು ಆಡಬಾರ್ದು. ಅದಕ್ಕೆ ಆಚಾರ ಹೇಳ್ತಾರೆ, ಫಲ ಬೇಡ ಅಂತಾನು ಹೇಳಬಾರ್ದು, ಫಲ ಬೇಕು ಅಂತಾನು ಹೇಳಬಾರ್ದು. ಏನರ್ಥ ಇದಕ್ಕೆ? ಮುಖ್ಯ ಫಲವನ್ನ ಬೇಡ ಅನ್ನಬಾರದು, ಅಮುಖ್ಯವಾದ ಫಲವನ್ನ ಬೇಕು ಅನ್ನಬಾರದು. ಅರ್ಥ ಕೂಡಿಸಿದಾಗ ಅರ್ಥ ಸರಿಯಾಗಿ ಕೊಡುತ್ತೆ ನಮಗೆ. ತುಂಬಾ ಜನ ಅರ್ಥ ಮಾಡಿ ಏನು ಫಲವನ್ನು ಕೇಳಬಾರ್ದು ಅರ್ಥ ಮಾಡಿದಾರಲ್ಲ, ಅವ್ರಿಗೆ ಗೊಂದಲ ಬರುತ್ತಾಗಿದ್ರೆ ದೇವ್ರ ಸೇವೆ ಯಾಕೆ ಮಾಡಬೇಕಾಗಿದ್ರೆ? ಇನ್ನೊಬ್ಬರಿಗೋಸ್ಕರ ಯಾತಕ್ಕೆ ಸೇವೆ ಮಾಡಬೇಕು? ಅರ್ಥನೇ ಇಲ್ಲ ಅದಕ್ಕೆ. ಈ ಅರ್ಥ ಉತ್ತರ ಕೊಡಲು ಬರಲಿಲ್ಲ ಅವರಿಗೆ. ಆಚಾರ ಒಗಟನ್ನು ಬಿಡಿಸಿಬಿಟ್ಟು ವಿಶ್ವಾಸವನ್ನು ಕೇಳಿ. ದೊಡ್ಡವರಲ್ಲಿ ವಿಶ್ವಾಸ ಕೇಳಿದಾಗ ಅನುಗ್ರಹ ಅಂತಾರೆ, ಸಣ್ಣವರಲ್ಲಿ ವಿಶ್ವಾಸ ಕೇಳ್ತೇವಲ್ಲ ಅದನ್ನು ಪ್ರೀತಿ ಅಂತಾರೆ, ಸಮಾಜದಲ್ಲಿ ಕೇಳ್ತೇವಲ್ಲ ಅದನ್ನು ಸ್ನೇಹ ಅಂತಾರೆ. ಅಂತೂ ಮೂರು ಜನಗಳಲ್ಲೂ ಕೂಡ ನಾವು ಪ್ರತಿಫಲವನ್ನು ಅಪೇಕ್ಷಿಸ್ತೇನೆ, ಮುಖ್ಯ ಫಲವನ್ನು ಅಪೇಕ್ಷಿಸೋದ್ರಲ್ಲಿ ನಮ್ಮ ಜೀವನದ ಸಾರ್ಥಕ್ಯ ಇದೆ ಅನ್ನೋದು ಭಗವದ್ಗೀತೆಯ ಉಪದೇಶದ ಅತ್ಯಂತ ಮುಖ್ಯವಾದ ಭಾಗ. ಕರ್ಮಣ್ಯ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅಲ್ಲೂ ತುಂಬಾ ಅರ್ಥ ಉಂಟು, ಅದರೊಳಗೆ ಅರ್ಥ ಇದೆ. ಫಲೇಶು, ಫಲೇಶು ಪದ ನೋಡಿ, ಕರ್ಮಣಿ ಏವ ಏಕವಚನ, ಕರ್ಮಣಿ ಏವ ಕರ್ಮದಲ್ಲೇ ಅಧಿಕಾರ. ಮಾ ಫಲೇಶು ಕದಾಚನ, ಫಲಗಳಲ್ಲಿ ಅಲ್ಲ, ಅಲ್ಲಿ ಬಹುವಚನ. ಕರ್ಮ ಏಕವಚನ, ಫಲ ಬಹುವಚನ. ಅಂದ್ರೆ ಕರ್ಮವನ್ನು ಮಾಡು, ಹೇಳಿದ ಕರ್ಮವನ್ನು ಮಾಡು, ಬಹುಫಲಗಳನ್ನು ಕೇಳೋ ಕೆಲಸ ಬಿಟ್ಟುಬಿಡು ಅಂತ ಹೇಳಿದ. ಬಹುಫಲಗಳನ್ನು ಕೇಳಕ್ಕೆ ಹೋಗಬೇಡ, ಒಂದೇ ಫಲವನ್ನು ಕೇಳು. ಅದೇ ಭಗವಂತ ಅನುಗ್ರಹ. ವಜ್ರ ಅರ್ಥ ಮಾಡಿಕೊಂಡ ಈ ಮಾತನ್ನ? ಅದು ಗೀತೆಯೆಲ್ಲ ಮುಗೀತಲ್ಲ, ಗೀತೆಯೆಲ್ಲ ಮುಗಿಯುತ್ತಲ್ಲ, ಅನೇಕರಿಗೆ ಆಶ್ಚರ್ಯ ಆಗುತ್ತೆ. ಭಗವಂತ ಇಲ್ಲಿ ಏನ್ ಹೇಳಿದ್ದಾನಲ್ಲ ಅದನ್ನು ಹೇಳ್ತಾನೆ, ಗೀತೆ ಮುಗಿಸ್ತಾನೆ, ಅದನ್ನು ಹೇಳ್ತಾನೆ. ಭಗವದ್ಗೀತೆ ಓದಿದ ಜನ ಈ ಫಲಶ್ರುತಿ ಏನಿರಬಹುದು ಅಂತ ಹುಡುಕಿ ನೋಡಿದ್ರೆ ಅದರಲ್ಲಿ ಇಂಥ ಫಲಶ್ರುತಿ ಯಾವುದೂ ಇಲ್ಲ. ಮಕ್ಕಳಿದವರು ಮಕ್ಕಳಾಗ್ತಾರೆ, ಕೆಲಸದವರು ಕೆಲಸ ಸಿಗುತ್ತೆ, ಟ್ರಾನ್ಸ್ಫರ್ ಬೇಕಾದ ಟ್ರಾನ್ಸ್ಫರ್ ಸಿಗುತ್ತೆ, ಇಂಥ ಒಂದು ಫಲ ಭಗವದ್ಗೀತೆ ಹೇಳೇ ಇಲ್ಲ. ಭಗವಂತ ಹೇಳೋದು ಗೊತ್ತಾ, ಭಕ್ತಿಮಯ ಬರಾಂ ಕೃತ್ವ ಮಾಮಯ ವೈಶ್ಯ ಸಂಶಯ. ನನ್ನ ಭಕ್ತಿ ತುಂಬಾ ಹೆಚ್ಚು ಮಾಡಿ ನನ್ನ ಬಳಿ ಬಂದ್ಬಿಡ್ತೀಯ ಅರ್ಜುನ, ಇಷ್ಟೇ ಭಗವಂತ ಹೇಳೋದು. ಭಗವದ್ಗೀತೆಯನ್ನ ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ, ಅವ್ರಿಗೆ ಆಗೋದೇನು ಅಂದ್ರೆ ನನ್ನ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ ಅಷ್ಟೇ, ಬೇರೆ ಯಾವ ಫಲನೂ ಪರಮಾತ್ಮ ಹೇಳೋದೇ ಇಲ್ಲ. ಯಾಕೆ ಗೊತ್ತೇನು? ಕೇಳಬೇಡಿ ಅಂತ ಹೇಳಿ ಅಲ್ಲಿ ಕೇಳಿಬಿಟ್ರೆ, ಕೇಳಬೇಡಿ ಅಂತ ತಾನೇ ಹೇಳ್ಬಿಟ್ಟು ತಾನೇ ಕೇಳಿಬಿಟ್ರೆ ಕಾಂಟ್ರಡಿಕ್ಷನ್ ಆಗೋದು. ಭಗವಂತ ಹೇಳ್ತಾನೆ, ಅದಕ್ಕೆ ಯಾವ ಫಲ ಕೇಳಬೇಕು ಅಂತ ಆಯ್ತೀಗ? ನಾನು ಭಕ್ತನಾಗ್ತಾನೆ, ನಾನು ಅನುಗ್ರಹ ಪಾತ್ರನಾಗ್ತಾನೆ ಅಂತ ಹೇಳಿದನಲ್ಲ, ಅದನ್ನು ಮಾತ್ರ ಕೇಳಿ ಅಂತ. ಅಂದ್ರೆ ಯಾವುದನ್ನು ಕೇಳಬಾರ್ದು ಅದನ್ನು ಕೇಳಲಿಷ್ಟಲ್ಲಿ ಭಗವಂತ ಕೊಡಲೇ ಇಲ್ಲ, ಇಲ್ಲಿ ಮಾತ್ರ ಆ ರೀತಿ ಪಟ್ಟಿ ಕೊಡ್ತಾ ಇದ್ದಾನೆ. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಭಗವಂತನ ನಾವು ಬೇಡಬೇಕಾದ ಮುಖ್ಯವಾಗಿರತಕ್ಕಂಥ ಫಲ ಆ ಅನುಗ್ರಹ ಹೊರತು ಬೇರೆ ಯಾವುದೂ ಅಲ್ಲ. ಒಂದು ಸಮಸ್ಯೆ ಬರುತ್ತಾಗ ಈ ರೀತಿ ಅರ್ಥ ಮಾಡ್ತಿದ್ದೀರಿ, ಭಗವಂತನಲ್ಲಿ ಅನುಗ್ರಹದ ಹೊರತು ಮತ್ತೆ ಏನು ಕೇಳಬೇಡ ಅಂತ ಹೇಳ್ತೀರಿ. ಆಗೊಂದು ಸಮಸ್ಯೆ ಒಂದೇ ಬರುತ್ತೆ, ಈ ರೀತಿ ಏನು ಕೇಳದೆ ಹೋಗಿಬಿಟ್ರೆ ನಾ ಬದುಕೋದು ಹೇಗೆ ಅಂತ ಸಮಸ್ಯೆ ಬಂತು. ನಾ ಬದುಕೋದು ಹೇಗೆ? ಮತ್ತೆ ಇನ್ನೊಂದು ಉತ್ತರ, ಈ ಪ್ರಶ್ನೆಗೆ ಉತ್ತರ ಇನ್ನೊಂದು ಕಡೆಗೆ ಬಂದ್ಬಿಟ್ಟಿದೆ ಈಗಾಗಲೇ ಇಷ್ಟೊತ್ತು ಹೇಳಿದ್ದಕ್ಕೆ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿತೋರ್ಜುನ, ಆರ್ತೋ ಜಿಜ್ಞಾಸುಹು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ನಾಲ್ಕು ಜನ ನನ್ನ ಕಡೆ ಬರ್ತಾರೆ, ನನ್ನ ಬಳಿ ಭಕ್ತರಾಗಿ ಬರ್ತಾರೆ ಅಂತ ಹೇಳಿದ ಭಗವಂತ. ನಾಲ್ಕು ಜನ ಅಂತ ಹೇಳಿಬಿಟ್ಟು ಅವರಲ್ಲಿ ಯಾರನ್ನು ಬಯೋದಿಲ್ಲ. ಉದಾರಾಹ ಸರ್ವ ಏವೈತೆ ಜ್ಞಾನೀತು ಆತ್ಮೈವ ಮೇಮತಂ. ಇವರೆಲ್ಲರೂ ಒಳ್ಳೆಯವರೇನೆ, ಜ್ಞಾನಿ ಭಾರಿ ಶ್ರೇಷ್ಠ ಅಂತ ಹೇಳಿಬಿಡ್ತಾರೆ. ಅಂದ್ರೆ ಫಲ ಕೇಳೋದು ತಪ್ಪು ಅಂತ ಭಗವಂತ ಹೇಳೇ ಇಲ್ಲ. ಅದಕ್ಕೇನೆ ಇಲ್ಲಿ ಫಲ ಕೇಳೋದು ತಪ್ಪು ಅಂತ ಹೇಳ್ತಾರ? ಯಾವ ಫಲ ಗೊತ್ತಾದೋ, ಅಮುಖ್ಯ ಫಲ, ಕೆಟ್ಟ ಫಲ, ಕ್ಷುದ್ರ ಫಲ, ಅದನ್ನ ಕೇಳಬಾರದು ಅಂತ ಅರ್ಥನೆ ಹೊರತು ಮುಖ್ಯವಾದ ಫಲವನ್ನು ಕೇಳಬಾರದು ಅಂತ ಅರ್ಥ ಅಲ್ಲೇ ಅಲ್ಲ. ಇದಕ್ಕೆ ಮತ್ತೆ ಪ್ರಶ್ನೆ ಬಂತು ಅಂತ ಹೇಳಿದೆ. ಆ ಪ್ರಶ್ನೆಯಲ್ಲಿ ಎರಡು ಮುಖ ಇದೆ. ಹೀಗಿದ್ರೆ ಒಂದು ನಾವು ಬದುಕೋದು ಹೇಗೆ ಅಂತ ಒಂದು ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಫಲ ಕೇಳಲೇಬಾರದು ಅಂತ ಇದ್ರೆ, ಫಲ ಕೇಳಲೇಬಾರದು ಅಂತ ಇದ್ರೆ ಫಲ ಹೇಳ್ತಾರೆ ಯಾಕೆ ಹಾಗಿದ್ರೆ? ಅದಕ್ಕೆ ಋತುಸಹಸ್ರ ಓದಿ ನೋಡಿ, ಫಲಶ್ರುತಿ ದೊಡ್ಡ ಫಲಶ್ರುತಿ ಇದೆ ಅದಕ್ಕೆ. ರೋಗಾರ್ಥೋ ಮುಚ್ಚತೆ ರೋಗಾತ್, ಬದ್ಧೋ ಮುಚ್ಚೇತ ಬಂಧನಾತ್, ವೇದಾಂತಗೋ ಬ್ರಾಹ್ಮಣ ಸ್ಯಾತ್, ಕ್ಷತ್ರಿಯೋ ವಿಜಯೀ ಭವೇತ್, ವೈಶ್ಯೋ ಧನ ಸಮೃದ್ಧ ಸ್ಯಾತ್, ಶೂದ್ರ ಸುಖಮವಾಪ್ನುಯಾತ್. ಎಷ್ಟು ಫಲಶ್ರುತಿ ಇದೆ ಗೊತ್ತಾ ಅದಕ್ಕೆ? ನಮಗೆ ಆ ಗೊಂದಲ ಬಂತಾಗ ಈ ಗೊಂದಲ ಪರಿಹಾರ ಭಾರಿ ಕಷ್ಟ. ಈಗ ಫಲ ಕೇಳಬಾರ್ದು ಅಂತ ಅಲ್ಲಿ ಹೇಳೋದು, ಎಷ್ಟು ಫಲ ನೋಡಿದ್ರೆ ಕೊಡ್ತೀನಿ ನೋಡೋದು ಇಲ್ಲಿ ಇಟ್ಕೊಡೋದು ಈಗ ಏನ್ ಮಾಡ್ಬೇಕು ಅದಕ್ಕೆ? ಈಗ ಇನ್ನೆಲ್ಲ ಹೊಂದೋದು ತುಂಬಾ ಕಷ್ಟ. ಅದಕ್ಕೇನೆ ಜನ ಏನ್ ತಿಳ್ಕೊಂಡ್ಬಿಟ್ರು, ಶಾಸ್ತ್ರದ ಬಗ್ಗೆ ಗೊಂದಲ ಮಾಡ್ಕೊಂಡು ಬಿಟ್ಟು ಈ ಶಾಸ್ತ್ರಗಳೇ ಬೇಡ ಅಂತ ಹೇಳಿ ಯಾವ ಲೌಕಿಕದ ಹೊರಟು ಬಿಟ್ರಷ್ಟೇ. ಆ ಗೊಂದಲ ಬಿಡಿಸ್ಲಿಕ್ಕೇನೆ ಶ್ರೀಮದ್ ಆಚಾರ್ಯರು ಅಪೂರ್ವವಾದ ಅರ್ಥವನ್ನು ಬರೀತಾರೆ. ಆ ಕೇಸ್ ಆಚಾರ್ಯ ಡೀಲ್ ಮಾಡ್ತಾರೆ, ಈಗ ಇದೇ ಜಾಗದಲ್ಲೇ ಮಾಡ್ತಾರೆ, ಬೇರೆ ಎಲ್ಲೂ ಕಾಣೋದಿಲ್ಲ, ಆಚಾರ್ಯ ಮಾತ್ರ ಮಾಡಿದವರು. ಹಾಗಿದ್ರೆ ಇಲ್ಲಿ ಫಲಶ್ರುತಿಯಲ್ಲಿ ಇಷ್ಟ್ಯಾಕೆ ಕೊಟ್ಟಿದ್ದ? ಹಾಗಿದ್ರೆ ವಿಷ್ಣುಶಾಸ್ತ್ರ ಒಂದೃಷ್ಟ ಅಂತ. ಇವತ್ತು ಎಷ್ಟೋ ಸ್ತೋತ್ರಗಳನ್ನು ತುಂಬಾ ಜನ ಹೇಳೋದಕ್ಕೆ ಕಾರಣ ಆ ಫಲಶ್ರುತಿಗಳೇ ಕಾರಣ. ಪಾಪ ಫಲಶ್ರುತಿ ನೋಡಿಬಿಟ್ಟ ಇದನ್ನ ಹೇಳಲೇಬೇಕಾಗಿದ್ದರೆ ಶುರು ಮಾಡಿಬಿಡ್ತಾರೆ. ಎಷ್ಟೊಂದು ದೊಡ್ಡ ಇಷ್ಟ ಇದೆಯಲ್ಲ ಅಂತ ಹೇಳಿ ಹೇಳ್ತಾರೆ. ಯಾಕೆ ಬಿಡಬೇಕಾಗಿದ್ರೆ, ಯಾಕೆ ಹೇಳಿದ್ರೆ ಹಾಗಿದ್ರೆ ಹಾಗಿದ್ರೆ ಗೀತೆಗೆ ಅದಕ್ಕೇನು ಸಂಬಂಧ? ಅನೇಕರು ಏನ್ ಮಾಡಿಬಿಟ್ರು, ಗೀತೆ ಬರೆದವನೇ ಬೇರೆ, ಅದನ್ನು ಬರೆದವನೇ ಬೇರೆ, ಕೃಷ್ಣಾಸ್ಮಿಯು ಇದು ಅದರಸ್ಮಿಯು ಅದು ಅಂತ ತಿಳ್ಕೊಂಬಿಟ್ರೆ ಮುಗಿದೋಯ್ತಲ್ಲ, ಇನ್ನೊಂದು ರೀತಿ ಕಾಜಿ ನ್ಯಾಯಕ್ಕೆ ಬಂದ್ಬಿಟ್ರೆ ಇವೆಲ್ಲ ಕೂಡ. ಆಚಾರ್ಯ ಹೇಳ್ತಾರೆ, ಏನು ಗಾಬರಿ ಆಗಬೇಡಿ, ಈ ಸಮಸ್ಯೆಗೆ ಭಗವಂತ ತಾನೇ ಪರಿಹಾರ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಫಲ ಕೇಳಬಾರದು ಅಂತ ಹೇಳಿದ ಭಗವಂತ, ಫಲವನ್ನ ಇದೆಲ್ಲ ಕೊಡುತ್ತೆ ಅಂತ ಬರೆದಿದ್ದಾನಲ್ಲ, ಯಾತಕ್ಕೆ ಅಂತ ತಾನೇ ಹೇಳಿದ್ದಾನೆ, ಅದರಿಂದ ಗೊಂದಲಕ್ಕೆ ಒಳಗಾಗಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂದ್ರೆ ಭಾಗವತ ಪುರಾಣದಲ್ಲಿ ಬರುತ್ತೆ. ಭಾಗವತ ಪುರಾಣದಲ್ಲಿ ಸ್ವತಃ ಭಗವಂತ ವೇದವ್ಯಾಸ ರೂಪದಿಂದ ಹೇಳ್ತಾನೆ, ಅದೇ ಕೃಷ್ಣ ಉದ್ಧವನ ಮುಂದೆ ಹೇಳ್ತಾನೆ. ಇದು ಭಾರಿ ವಿಶೇಷ. ಕೃಷ್ಣ ಅರ್ಜುನನ ಮುಂದೆ ಮಾತಾಡ್ತಾ ಇದ್ದಾನೆ, ಉದ್ಧವನ ಮುಂದೆ ಒಗಟು ಬಿಡಿಸ್ತಾ ಇದ್ದಾನೆ. ಫಲವನ್ನು ಕೇಳಬಾರದು, ಪಟ್ಟಿ ಯಾಕೆ ಯಾಕೆ ಕೊಟ್ಟಿದ್ದು ಅಂತ ಕೇಳಿದ್ರೆ ಭಗವಂತ ಹೇಳ್ತಾನೆ, ಎಷ್ಟು ಸುಲಭವಾದ ಅರ್ಥ ಅದು, ಈ ಜಗತ್ತಿಗೆ ಸಾವು ಹೊಸ ಬೆಳಕು ಕೊಡ್ತಕ್ಕಂಥ ಅರ್ಥ. ಆಚಾರ್ಯ ಕೋಟ್ ಮಾಡ್ತಾರೆ ಅದನ್ನು, ರೋಚನಾರ್ಥಂ ಫಲಶ್ರುತಿ, ರೋಚನಾರ್ಥಂ ಫಲಶ್ರುತಿ. ಅಂದರೆ ಜನಗಳು, ಉತ್ತಮ ವರ್ಗದ ಜನ ಒಂದು, ಸಾಮಾನ್ಯ ವರ್ಗದ ಜನ ಒಂದು. ಉತ್ತಮ ವರ್ಗದ ಜನ ದೇವರಲ್ಲಿ ಭಕ್ತಿ ಕೇಳಿ, ಜ್ಞಾನ ಕೇಳಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಕೇಳಿಬಿಡ್ತಾರೆ. ಆದರೆ ಸಾಮಾನ್ಯ ವರ್ಗದ ಜನಕ್ಕೆ ಅಂತ ದೊಡ್ಡ ದೊಡ್ಡ ಐಡಿಯಾಸ್ ಅರ್ಥ ಆಗೋದಿಲ್ಲ ಅವರಿಗೆ, ದೊಡ್ಡ ದೊಡ್ಡ ಐಡಿಯಾಸ್ ಅರ್ಥ ಆಗೋದಿಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಾ, ನೀವು ಮೋಕ್ಷ ಸಿಗುತ್ತೆ, ಜ್ಞಾನ ಸಿಗುತ್ತೆ ಅಂತ ಕೇಳಿದರೆ ಏನೋ ಹೇಳ್ತಾರೆ ಅಂತ ಅರ್ಥ ಆಗಿಬಿಡುತ್ತೆ. ಅದು ಅರ್ಥ ಆಗೋದಿಲ್ಲ ಅವರಿಗೆ. ಚಿಕ್ಕ ಹುಡುಗರಿಗೆ ಭಗವದ್ಗೀತೆ ಓದಿ ಜ್ಞಾನ ಬರುತ್ತೆ ಅಂತ ಅರ್ಥ ಆಗೋದಿಲ್ಲ, ಪ್ರೈಜ್ ಕೊಡ್ತೇವೆ ಅಂತ ಅರ್ಥ ಆಗುತ್ತೆ. ಓ ಪ್ರೈಜ್ ಕೊಡ್ತಾರೆ ಅಂತ ಎಲ್ಲ ಕ್ಯೂ ನಿಂತುಬಿಡ್ತಾರೆ ತಕ್ಷಣ. ಅವರಿಗೆ ಜ್ಞಾನ ಅರ್ಥ ಆಗೋದಿಲ್ಲ, ಪ್ರೈಜ್ ಅರ್ಥ ಆಗುತ್ತೆ. ಅದನ್ನೇ ಭಗವಂತ ಹೇಳ್ತಾನೆ, ರೋಚನಾರ್ಥಂ ಫಲಶ್ರುತಿ. ಮನಸ್ಸಿಗೆ ಅಭಿರುಚಿ ಹುಟ್ಟಿಸ್ಲಿಕ್ಕೋಸ್ಕರ ಫಲದನ್ನು ಅಟೆಂಪ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಭಿರುಚಿ ಹುಟ್ಟಿಸ್ಲಿಕ್ಕೋಸ್ಕರ ಭಗವಂತ ಅದನ್ನು ಪ್ರಚೋದನೆಯಾಗಿ ಕೊಡ್ತಾನೆ. ದೃಷ್ಟಾಂತವನ್ನು ಅವರೇ ಹೇಳ್ತಾರೆ, ಯಥಾ ಭೈಷಜ್ಯ ರೋಚನಂ. ಅದೇ ಭಾಗವತದ ಮಾತು. ತಾಯಿ ಮಗುವಿಗೆ ಔಷಧಿ ಕೊಡಬೇಕಾಗಿದೆ. ಭೈಷಜ್ಯ ಅಂದ್ರೆ ಔಷಧಿ ಅಂತ ಅರ್ಥ. ತಾಯಿ ಮಗುವಿಗೆ ಔಷಧಿ ಕೊಡಬೇಕಾಗಿದೆ. ಮಕ್ಕಳ ಟ್ರೆಂಡ್ ಏನು ಗೊತ್ತಾ, ಏನ್ ಮಾಡಿದ ಔಷಧಿ ಔಷಧಿ ತಗೊಳ್ಳೋದಿಲ್ಲ, ಅದು ತಿಕ್ಕಂತೆ ತಗೊಳಬೇಕಾದ್ರೆ ಔಷಧಿ ತಗೊಳ್ಳೋದಿಲ್ಲ. ಅದು ಮಕ್ಕಳ ಪದ್ಧತಿ ಅದು. ಅದು ಅಲ್ಲಿ ಪಾಲ್ಡಾಲಿಟ್ಟಿರಿ, ಹುಡುಕೊಂಡು ತಗೊಂಡು ಬಾಯಿಲಿಟ್ಕೊಂಡ್ಬಿಡುತ್ತೆ, ಸತ್ತು ಬೀಳುದು. ಎಷ್ಟೋ ಜನ ಮಕ್ಕಳು ಸತ್ತು ಹೋಗ್ತಾರೆ ಪಾಪ ಹಾಗೆ. ಆದ್ರೆ ಮಕ್ಕಳ ಸ್ವಭಾವ ಒಳ್ಳೇದನ್ನು ಮಾಡೋದಲ್ಲ, ಸಮಾನ ಕೆಟ್ಟದ್ದು ಮಾಡೋದೇ ಅವ್ರ ಸ್ವಭಾವ. ಒಂದು ಮಗು ಮುಂದೆ ಹಾಲಿಡಬೇಕು, ಅದೇ ಕುಡಿದು ಯಾರು ನೋಡಿರ್ತಾರೆ. ಬೇಕಾದ್ರೆ ತಾಯಿ ಬಂದು ಹಾಗೆ ಮಾಡಿ ಹೀ ಮಾಡಿ ಕಷ್ಟಪಟ್ಟು ಕುಡಿಸ್ಬೇಕು ಹಾಲನ್ನ. ಅದೇ ಬ್ಲೇಡ್ ಇಟ್ಟಿರಿ, ಕೊಯ್ಕೊಂಬಿಡುತ್ತೆ, ಅಷ್ಟ ಕೈಕೊಂಬಿಡುತ್ತೆ. ಒಲೆ ಇಟ್ಟಿರಿ, ಬೆಂಕಿ ಕೈ ಇಟ್ಟು ಬಿಡುತ್ತೆ. ಮನುಷ್ಯನ ಟ್ರೆಂಡೇ ವಿಚಿತ್ರವಾದದ್ದು. ಮಕ್ಕಳು ಹೇಗೆ ನಾವು ಕೊಟ್ಟದ್ದನ್ನು ಬಿಟ್ಟು ಬೇರೆಯನ್ನು ತಗೊಳಕ್ಕೆ ಇಷ್ಟಪಡ್ತಾರೋ, ನಾವು ಶಾಸ್ತ್ರ ಪದ್ಧತಿಯ ಮಕ್ಕಳಾದ್ರಿಂದ ಶಾಸ್ತ್ರ ಹೇಳಿದ್ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇರ್ತೇವೆ. ಇದೇ ಸಮಸ್ಯೆ ಅಂತ ಕೇಳಿದ್ರೆ, ದೇಹ ಬೆಳೆದಿರುತ್ತೆ ಹೊರತು ಬುದ್ಧಿ ಬೆಳೆದಿರೋದಿಲ್ಲ. ಆದ್ರಿಂದ ನಮ್ಮದು ಕೂಡ ಹಾಗೇನೆ, ಇವತ್ತು ದೇವ್ರ ಪೂಜೆ ಮಾಡಿ ಮಾಡಿ ಸಾವಿರ ಹೇಳಿದ್ರು ಕೂಡ ತಪ್ಪಿಸ್ಬಿಟ್ಟಿದ್ದಾನೆ, ಬಿಡೋದಿಲ್ಲ. ಕ್ಲಬ್ಗೆ ಹೋಗಿ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ, ಅಲ್ಲೇ ಕೂತಿರ್ತಾನೆ ಹೋಗಿಬಿಟ್ಟು. ಒಂದು ಶಾಸ್ತ್ರದಲ್ಲಿ ಕ್ಲಬ್ಗೆ ಹೋಗಿ ಅಂತ ಹೇಳಿಲ್ಲ ಪಾಪ, ಕ್ಲಬ್ನ ಆರಾಮ ಕೂತಿರ್ತಾನೆ. ದೇವ್ರ ಪೂಜೆ ಮಾಡಯ್ಯ, ತಿರುಪತಿಗೆ ಹೋಗಿ, ಯಾವ ಅಂತ ಕೇಳಿದ್ರೆ ಎಟಿ ಶಿಖರ ಹೋಗ್ತಾರೆ ಅಂತ ಕೂತ್ಬಿಡ್ತಾನೆ ಅಷ್ಟೇ ಹೊರತು ಸ್ವಂತ ಖರ್ಚಿಲ್ಲಿ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಮನುಷ್ಯನ ಟ್ರೆಂಡ್ ಇರೋದೇ ಹಾಕಿ. ಔಷಧಿ ಕೊಡ, ಮಗುವಿ ತುಂಬಾ ಕಾಯಿಲೆ ಪಾಪ, ಹುಚ್ಚಾಪಟ್ಟಿ ರೋಗ, ಔಷಧಿ ಕೊಡಲೇಬೇಕು. ಅದು ಕಹಿ, ಏನ್ ಮಾಡ್ಬೇಕು ಅದಕ್ಕೆ? ಒಳ್ಳೇದಿದ್ರು ತಗೊಳ್ಳೋದಿಲ್ಲ, ಬಿಟ್ಬಿಡಿ. ಕಹಿ ಇದ್ರದ್ದು ತಗೊಳ್ಳೋದೇ ಇಲ್ಲ. ತಾಯಿ ಏನ್ ಮಾಡ್ತಾಳೆ ಗೊತ್ತೇನಾಗ, ಮಗು ಔಷಧಿ ಕುಡಿ ಇದನ್ನ ನೀನೀಗ. ಅಮ್ಮ ನಾನು ಕುಡಿಯೋದಿಲ್ಲ, ನೀನು ಕುಡಿದ್ರೆ ಬೆಲ್ಲ ಕೊಡ್ತೇನೆ ಅಂತ ಹೇಳಿ ಬೆಲ್ಲ ಕೊಡ್ತೇನೆ, ಕಲ್ ಸಕ್ಕರೆ ಕೊಡ್ತೇನೆ. ಈ ಮಕ್ಕಳು ಇವತ್ತಿನ ಮಕ್ಕಳು ಅದಕ್ಕೆಲ್ಲ ಕೇಳೋದಿಲ್ಲ, ಚಾಕ್ಲೇಟ್ ಕೊಡ್ತೇನೆ, ಏನೋ ಕೊಡ್ತೇನೆ, ಕೋಳಿ ಮೊಟ್ಟೆ ಕೊಡ್ತೇನೆ ಅಂದ್ರೆ ಅವಾಗ ಬರ್ತಾರೆ. ಅಂತ ಮಕ್ಕಳು ಜಾಸ್ತಿ ಪಾಪ. ಏನಾದ್ರು ಕೊಡ್ತೇನೆ ನಿನಗೀಗ. ಆಗ ಮಗು ಏನ್ ಮಾಡುತ್ತೆ ಗೊತ್ತಾ, ಓ ಬೇಡ ಅಂತೇಳಿ ಆಗ ಸ್ವಲ್ಪ ತಿರುಗುತ್ತೆ ಈ ಕಡೆ. ನೋಡು ಕೊಡ್ತೇನೆ ಸಿಹಿ ತಿಂಡಿ ನೋಡು, ತೋರಿಸಿದ ತಕ್ಷಣ ಆಗ ತಿರುಗುತ್ತೆ. ಕೊಟ್ಟೆ ಕೊಡ್ತೀಯಾ ಅಂತ ಕೇಳ್ತೇನೆ, ಕೊಟ್ಟೆ ಕೊಡ್ತೀನಿ. ಎರಡು ಕೊಡ್ತೀಯಾ ಅಂತ ಕೇಳಿ, ಅದು ಅಲ್ಲಿ ಅದು ಜಾಣತಾನ ಅಲ್ಲೇನೆ. ಎರಡು ಕೊಡ್ತೀಯಾ? ಹಾ ಎರಡು ಕೊಡ್ತೇನೆ. ಇನ್ನೊಂದು ಕೊಡ್ತೀಯಾ? ಹಾಂ ಕೊಟ್ಟೆ. ಗ್ಯಾರಂಟಿ ಕೊಡ್ತೀಯಾ? ಹ್ಞೂ. ಮೊದಲು ಕೊಡು, ಅದು ಆಮೇಲೆ ಮೊದಲು ಕೊಟ್ಬಿಡಿ ಕಡೆಗೆ, ಕೊಟ್ಟುಬಿಟ್ಟು ಆಮೇಲೆ ಆ ತಿನ್ನುತ್ತೆ. ಈ ತಾಯಿ ಟೆಕ್ನಿಕ್ ಇದೆಯಲ್ಲ, ಭಗವಂತ ಎಲ್ಲರ ತಾಯಿ, ನಾಲ್ಕು ಮಕ್ಕಳ ತಾಯಿ ಅಲ್ಲ ಭಗವಂತ, ವಿಶ್ವದ ತಾಯಿ ಭಗವಂತ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ.